ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಮಿಥ್ಯಾ ಸಿದ್ಧಾಂತದುದ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಕಚರಣಿರ್ಭಾರತಾಂ ನಮಃ ಹೃದಂಬರೇ ಅತ್ಯಕಲ್ಪಿತಕಲ್ಪೋಯಂ ಪ್ರತ್ಯತ್ಯಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ವಂದೇ ಹೈಗ್ರೀವದಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭರತಾಂ ಕಲ್ಪವೃಕ್ಷಾಯ ನಭಾಂ ಕಾಮಧೇನವೇ ದುರ್ವಾದಿ ಧ್ವಾಂತ್ರವೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಳವೇ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕ್ತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಸೆಕೆಂಡ್ ಚಾಪ್ಟರ್ ಅದರಲ್ಲಿ 64ನೇ ಶ್ಲೋಕದವರೆಗೂ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಆಮೇಲೆ ಗೀತಾ ಅಭಿವೃದ್ಧಿ ಮೂಲಕವಾಗಿ ನೋಡ್ತಾ ಬಂದು 64ನೇ ಶ್ಲೋಕ ಲಾಸ್ಟ್ ಕ್ಲಾಸ್ನಲ್ಲಿ ಇಟ್ಟಿದ್ದ ಆಲ್ಮೋಸ್ಟ್ ಅದನ್ನು ಜಸ್ಟ್ ರೀಕ್ಯಾಪ್ ಒಂದ್ಸಾರಿ ಮಾಡಿಬಿಟ್ಟು ವಿಲ್ ಗೋ ಟು 65ನೇ ಶ್ಲೋಕಕ್ಕೆ ಹೋಗೋಣ. 64ನೇ ಶ್ಲೋಕ ಗೀತಾ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ ಸೆಕೆಂಡ್ ಚಾಪ್ಟರ್ನಲ್ಲಿ 64th verse number 64. ಅದು ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚತಿ. ಇದನ್ನು ಭಾಷ್ಯ ತಾತ್ಪರ್ಯಗಳನ್ನು ನೋಡಿದ್ದೀವಿ, ಗೀತಾವೃತ್ತಿ ಕೂಡ ಸ್ವಲ್ಪ ನೋಡಿದ್ದೀವಿ, ಜಸ್ಟ್ ರೀಕ್ಯಾಪ್ ಸ್ವಲ್ಪ ಮಾಡಿಬಿಡೋಣ. ಗೀತಾವೃತ್ತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಅಸ್ತು ಏವಂ ಉಕ್ತ ದಿಶಾ ರಾಗದ್ವೇಷ ಪರಿಹಾರ ತತಃ ಕಿಂ ಇತ್ಯತಃ ತಸ್ಯ ಇಂದ್ರಿಯದಯಾಖ್ಯಂ ಫಲಂ ಇಂದ್ರಿಯದಯಾ ಜಾಯಮಾನಂ ಫಲಂ ಚ ಆಹಾ. ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಸ್ತು ಏವ ಮುಕ್ತ ದಿಶಾ ರಾಗದ್ವೇಷ ಪರಿಹಾರ. ಆಗಲಿ ರಾಗದ್ವೇಷಗಳು ಅಂದ್ರೆ ಏನು, ಅಟ್ಯಾಚ್ಮೆಂಟ್, ಹೇಟ್ರೇಡ್ ಇವೆಲ್ಲವೂ ಇಲ್ಲದೇ ಇರುವುದು, ಇದೆಲ್ಲ ಆಗಲಿ. ಅದರಿಂದ ಏನು, ಯಾಕೆ ರಾಗದ್ವೇಷಗಳನ್ನು ಪರಿಹಾರ ಮಾಡುವುದರ ಮೂಲಕವಾಗಿ ಏನಾಗಬೇಕಾಗಿದೆ, ಇಂದ್ರಿಯ ಜಯದ ಮೂಲಕವಾಗಿ ಏನಾಗಬೇಕಾಗಿದೆ, ವಾಟ್ ವೈ ಶುಡ್ ವಿ ಗೋ ಥ್ರೂ ಆಲ್ ದ ಟ್ರಬಲ್, ಯಾಕೆ ಅಷ್ಟೊಂದು ಗೊಂದಲಕ್ಕೆ ಒಳಗಾಗಬೇಕು, ವೈ ಗೋ ಥ್ರೂ ಆಲ್ ದ ಟ್ರಬಲ್ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ತತಃ ಕಿಂ ಇತ್ಯತಃ ತಸ್ಯ ಇಂದ್ರಿಯದಯಾಖ್ಯಂ ಫಲಂ ಇಂದ್ರಿಯದಯಾ ಜಯಮಾನಂ ಫಲಂ ಚ ಆಹ. ಅಂದ್ರೆ ಇಂದ್ರಿಯದಯ ಕಾಂಕರಿಂಗ್ ದ ಸೆನ್ಸ್ ಆರ್ಗನ್ಸ್, ಅದರ ಮೂಲಕವಾಗಿ ಬರುವ ಫಲ, ಇಂದ್ರಿಯದಯದಿಂದ ಬರುವಂತಹ ಫಲವನ್ನು ಹೇಳ್ತಾ ಇದ್ದಾರೆ. ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದ ಅಧಿಗಚ್ಚತಿ. ಅಂದರೆ ರಾಗದ್ವೇಷಗಳನ್ನು ಬಿಡುವುದರ ಮೂಲಕವಾಗಿ ಇಂದ್ರಿಯ ಜಯಗಳನ್ನು, ರಾಗದ್ವೇಷಗಳನ್ನು ಬಿಡುವುದಂದ್ರೆ ಇಂದ್ರಿಯ ಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು, ಅದರ ಮೂಲಕವಾಗಿ ಬರುವ ಫಲವನ್ನು ಹೇಳ್ತಾ ಇದ್ದಾರೆ. ಏನು ಆ ಫಲ ಅಂತ ಹೇಳಿದರೆ, ವಿಷಯಾನ್ ಇಂದ್ರಿಯೈ ಚರನ್, ಇಂದ್ರಿಯ ಮಾಡಬೇಕಂದ್ರೆ ಇಂದ್ರಿಯ ಸಂಬಂಧಪಟ್ಟ ವಿಷಯಗಳು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅದೆಲ್ಲ ಬಿಟ್ಟು ಬಿಡಬೇಕು ಅಂತ ನೀವು ಹಾಗೆ ಅರ್ಥ ಮಾಡ್ಕೋಬೇಡಿ. ಇಂದ್ರಿಯದೇಯ ಅಂತ ಹೇಳಿದರೆ ಎಲ್ಲ ವಿಷಯಗಳನ್ನು, ಭೌತಿಕವಾದ ವಿಷಯಗಳನ್ನು, ಲೌಕಿಕ ವಿಷಯಗಳನ್ನೆಲ್ಲನ್ನು ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಅಂದರೆ ಅದನ್ನು ಹೇಳ್ತಾ ಇದ್ದೆ ವಿಸ್ತಾರ ಮಾಡಿ, ಯದ್ಯಪಿ ಇಂದ್ರಿಯದೇಯಸ್ಯ ವಶೇಹಿ ಇತ್ಯತ್ರ ಜ್ಞಾನಂ ಫಲಮಿತ್ಯುಕ್ತಂ ತಥಾಪಿ ತತ್ರ ಸಾಕ್ಷಾತ್ ಕಿಂತು ಮನಃ ಪ್ರಸಾದದ್ವಾರ ಇತಿ ಅತ್ರ ಶ್ಲೋಕದ್ವಯೇನ ಉಚಿತ ಇತಿ ಅದೋಷ. ಅಂದರೆ ನಮಗೆ ಇಂದ್ರಿಯದೇಯ ಅದು ಬೇಕು ಬೇಕಂತ ಹೇಳಿದ್ದಾರೆ, ಮತ್ತು ಇಲ್ಲಿ ಮತ್ತು ಇಂದ್ರಿಯದೇಯ ಅಂತ ಹೇಳಿದಾಗ ಕೂಡ ನಮಗೇನು ವಿಷಯಗಳನ್ನು ಇಂದ್ರಿಯಗಳ ಮೂಲಕವಾಗಿ ವಿಷಯಾನ್ ಇಂದ್ರಿಯೈ ಚರನ್ ಅಂದರೆ ವಿಷಯಗಳ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಕಡೆ ಮನಸ್ಸನ್ನು ಇಡಬೇಕು, ಯು ಹ್ಯಾವ್ ಟು ಗೋ ಥ್ರೂ ದ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಎಲ್ಲ ಅನುಭವಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನೋಡ್ರಿ, ಮುಂಚೆ ಹೇಳಿದ್ದ ಇಂದ್ರಿಯ ಜಯವನ್ನು ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ನಿರಾಹಾರ ಉಪವಾಸಗಳಾದಿಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಉಪವಾಸಾದಿಗಳು ಮಾಡಿದರೆ ಪ್ರಾಣವೇ ಹೊಟ್ಟೋದ್ರೆ ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಅಂದರೆ ಕಂಟ್ರೋಲ್ ಬೇಕಷ್ಟೇ ಹೊರತು ಕಂಪ್ಲೀಟ್ಲಿ, ದ ಡಿಫರೆನ್ಸ್ ಇಸ್ ಕಂಟ್ರೋಲಿಂಗ್ ಇಸ್ ಡಿಫರೆಂಟ್ ಫ್ರಮ್ ಕಂಪ್ಲೀಟ್ಲಿ ಸ್ಟಾಪಿಂಗ್, ಎಲ್ಲವನ್ನೂ ನಿಲ್ಲಿಸಿಬಿಡಬೇಕು ಅಂತ ಹೇಳಿಲ್ಲ, ಎಲ್ಲವನ್ನೂ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಶ್ಲೋಕ 2 ಶ್ಲೋಕಗಳಲ್ಲಿ ನಮಗೆ ಹೇಳುವ ವಿಷಯವನ್ನೇನೆಂದರೆ, ಹೇಗೆ ಇಂದ್ರಿಯದೆಯ ಅನ್ನುವುದು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ವಿಷಯಾನ್ ಇಂದ್ರಿಯೈ ಚರನ್, ವಿಷಯಗಳ ಕಡೆ ಇಂದ್ರಿಯಗಳನ್ನು ಓಡಿಸಬೇಕು. ಎಷ್ಟುವರೆಗೂ? ಆತ್ಮವಶ್ಯೈಹಿ, ಅದು ಕೀವರ್ಡ್. ಅಂದರೆ ಅದನ್ನೇ ಹೇಳ್ತಾ ಇದ್ದಾರೆ, ಅಯಮತ್ತಃ ಯ ಉಕ್ತವಿಧಯ ತ್ಯಕ್ತ ರಾಗದ್ವೇಷ ಸ ಪುಮಾನ್ ರಾಗದ್ವೇಷ ವಿಯುಕ್ತೈ ತಾಭ್ಯಾಂ ಅಪ್ರಯುಕ್ತೈ ಇಂದ್ರಿಯೈ ಚಕ್ಷುರಾಧಿ ಬಾಹ್ಯ ಇಂದ್ರಿಯೈ ಅತಯೇವ ಆತ್ಮವಶ್ಯೈ ಸ್ವಾಧೀನೈ ರೂಪರಸಾದೀನ್ ವಿಷಯಾನ್ ಕೇವಲ ದೇಹಧಾರಣ ಮಾತ್ರಾರ್ಥಂ ಚರನ್ ಅನುಭವನ್ನಪಿ. ಅಂದರೆ ಅದು ಕೀವರ್ಡ್ ಏನಂದರೆ, ಪುಮಾನ್ ಪುರುಷನಾದರೂ ಏನು ಮಾಡಬೇಕು, ಮನುಷ್ಯನು ರಾಗದ್ವೇಷ ವಿಯುಕ್ತೈಹಿ ತಾಭ್ಯಾಂ, ರಾಗದ್ವೇಷಗಳನ್ನು ಬಿಡುವುದರ ಮೂಲಕವಾಗಿ, ಆ ಎರಡನ್ನು ಬಿಟ್ಟು ಬಿಡುವುದರ ಮೂಲಕವಾಗಿ, ಅಪ್ರಯುಕ್ತೈಹಿ ಇಂದ್ರಿಯೈಹಿ ಅಂದ್ರೆ ಪ್ರಯುಕ್ತವಾಗದೆ, ಅಂದ್ರೆ ಏನು, ಹಿ ಶುಡ್ ನಾಟ್ ಗೆಟ್ ಓವರ್ ಅಟ್ಯಾಚ್ ಟು ಎನಿಥಿಂಗ್, ಪರಮಾತ್ಮನಲ್ಲಿಯೇ ಲಗ್ನ ಮಾಡಬೇಕು ಎಲ್ಲವನ್ನು ಅಂತ ಹೇಳಿದರೆ ಮಿಕ್ಕದರಕ್ಕೆ ಎಕ್ಸ್ಟ್ರೀಮ್ಲಿ ಹೈ ಇಂಪಾರ್ಟೆನ್ಸ್ ಕೊಡಬಾರದು ಅಂತ ಹೇಳಿ. ಅದಕ್ಕೆ ಚಕ್ಷುರಾದಿ ಬಾಹ್ಯಂಜಯಿ, ನಮ್ಮ ಕಣ್ಣು ಮೊದಲಾದಂತಹ ಬಾಹ್ಯ ಇಂದ್ರಿಯಗಳಿಂದ ನಾವು ಏನು ಮಾಡಬೇಕು, ಅದೇವ ಆತ್ಮವಶ್ಯಹಿ, ನಮ್ಮ ಸ್ವಾಧೀನ, ನಮಗೆ ಎಷ್ಟು ಸ್ವಾಧೀನದಲ್ಲಿದ್ದೋ, ನಮ್ಮ ಸ್ವಾತಂತ್ರ್ಯ ನಮ್ಮ ಒಳಗೆ ನಮಗೆ ವಶ, ವಿ ಶುಡ್ ನಾಟ್ ಗೋ ಔಟ್ ಆಫ್ ಅವರ್ ಲಿಮಿಟ್ಸ್ ಆರ್ ವಾಟ್ ಎವರ್, ನಮ್ಮ ಸ್ವಾಧೀನದಲ್ಲಿರುವಂತಹ ನಮ್ಮ ಕೈಲಿಗೆ ಸಿಕ್ಕಿದಷ್ಟು, ಎಷ್ಟೆಷ್ಟು ನಮಗೆ ಸಿಕ್ಕಿದೋ ಅಷ್ಟನ್ನು, ಒಂದು ಆತ್ಮಸಂತೃಪ್ತಿ ಕಂಟೆಂಟ್ಮೆಂಟ್ ಅನ್ನೋದು ಇಟ್ಟುಕೊಂಡು ರೂಪರಸಾದಿಗಳು, ಶಬ್ದ ಸ್ಪರ್ಶ ರಸ ರೂಪ ಗಂಧ ಅನ್ನುವ ಈ ವಿಷಯಗಳು, ಬಾಹ್ಯ ವಿಷಯಗಳು, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಯಾವುದಿದೋ ಅದನ್ನು, ಆ ವಿಷಯಗಳನ್ನು ಕೇವಲ ದೇಹಧಾರಣ ಮಾತ್ರಾರ್ಥಂ, ನಮ್ಮ ದೇಹಧಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಮಾತ್ರವೇ ಅದನ್ನು ಅನುಭವಿಸಬೇಕು ಅಂಥೇಳಿ ಅದನ್ನೇ ಹೇಳ್ತಾ ಇದ್ದಾರೆ. ವಿಧೇಯಾತ್ಮ, ವಿಧೇಯ ಸ್ವಾಧೀನ ಆತ್ಮ ಮನಃ ಯಸ್ಯ ಸಾ, ಇಲ್ಲಿ ಆತ್ಮವಶಹಿ ಅಂದರೆ ತನ್ನ ವಶದಲ್ಲಿಟ್ಟುಕೊಂಡು, ಅದು ಹೇಗಿರಬೇಕು, ವಿಧೇಯಾತ್ಮ, ವಿಧೇಯಾತ್ಮ ಅಂದರೆ ಆತ್ಮ ಅಂದರೆ ಮನಸ್ಸು, ಆ ಮನಸ್ಸು ನಮ್ಮ ವಿಧೇಯ, ಅಂದರೆ ವಿ ಶುಡ್ ನಾಟ್ ಬಿಕಮ್ ಸ್ಲೇವ್ಸ್ ಆಫ್ ಅವರ್ ಮೈಂಡ್, ಬಟ್ ಅವರ್ ಮೈಂಡ್ ಶುಡ್ ಬಿ ದ ಸ್ಲೇವ್ ಆಫ್ ಅಸ್, ಅಂದರೆ ನಮ್ಮ ಸ್ವರೂಪಕ್ಕೆ ಮನಸ್ಸು ಒಳಗಾಗಬೇಕೇ ಹೊತ್ತು ಮನಸ್ಸಿಗೆ ಸ್ವರೂಪ ಒಳಗಾಗಬಾರದು. ಆ ಕಾರಣದಿಂದ ವಿಧೇಯಾತ್ಮರಾಗಿರಬೇಕು, ಅಂದರೆ ಆತ್ಮ ನಮ್ಮ ವಿಧೇಯದಲ್ಲಿ, ನಮ್ಮ ಹತೋಟಿಯಲ್ಲಿ ಇಟ್ಟುಕೋಬೇಕು. ಹಾಗೆ ಯಾರಾದರೆ ಇರ್ತಾನೋ ಅವನು ವಿಧೇಯಾತ್ಮನಾದವನು, ಅಂದರೆ ಆತ್ಮನನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವನು, ಪ್ರಸಾದ ಅಧಿಗಚ್ಚತಿ, ಅದು ಕೀವರ್ಡ್. ಸೊ ಅವನಿಗೆ ಪ್ರಸಾದ ಸಿಗತ್ತೆ, ಪ್ರಸಾದ ಸಿಗತ್ತೆ ಅಂದ್ರೆ ಏನು, ಪ್ರಸನ್ನತ್ವ ಸಿಗತ್ತೆ, ಅಂದರೆ ಟ್ರ್ಯಾಂಕ್ಲಿಟಿ ಆಫ್ ಮನಸ್ಸು ಬಹಳ ಕಾಮ್ ಆಗಿಬಿಡುತ್ತೆ. ವಿಧೇಯಾತ್ಮ ವಿಧೇಯ ಸ್ವಾಧೀನ ಆತ್ಮ ಮನಃ ಯಸ್ಯ ಸ ತಥಾ ತಾದೃಶಃ ಭೂತ್ವಾ ಪ್ರಸಾದಂ ಮನಸಃ ಸ್ವತಃ ಅಪಿ ಪ್ರಾಯಃ ವಿಷಯ ಅಗತಿ ಲಕ್ಷಣ ಪ್ರಸಾದಂ ಅಧಿಗಚ್ಚತಿ ಪ್ರಾಪ್ನೋತಿ, ಅಂದರೆ ವಿಷಯಗಳ ಕಡೆ ಓಡದೇ ಇರುವಂತಹ ಅಗತಿ ಲಕ್ಷಣ, ವಿಷಯಗಳ ಕಡೆಯೇ ಓಡ್ತಾ ಓಡ್ತಾ ಇದ್ರೆ ಮನಸ್ಸು ಅದು ಬಹಳ ಅಲ್ಲಕಲ್ಲೋಲವಾಗುತ್ತೆ. ಹಾಗೆ ಆದರೆ ವಿ ಬಿ ಲೂಸ್ ಅವರ್ ಪೀಸ್ ಆಫ್ ಮೈಂಡ್. ಹಾಗೆ ಇಲ್ಲದೆ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡವನಿಗೆ ಏನಾಗುತ್ತೆ, ಪ್ರಸಾದಂ ಅಧಿಗಚ್ಚತಿ ಅಂತ ಹೇಳಿದರೆ ಆ ಟ್ರ್ಯಾಂಕ್ವಿಲಿಟಿ ಆಫ್ ಮೈಂಡ್ ಅದನ್ನು ಹೊಂದುತ್ತಾನೆ, ಅವನು ಅದನ್ನು ಪಡೆಯುತ್ತಾನೆ. ಹಿ ಆಪ್ಟೇನ್ಸ್ ದ ಟ್ರ್ಯಾಂಕ್ವಿಲಿಟಿ ಆಫ್ ದ ಮೈಂಡ್. ಅದಕ್ಕೆ ಅತ್ರ ಪಾದತ್ರಯೇಣ ರಾಗದ್ವೇಷ ಪರಿಹಾರಸ್ಯ ಇಂದ್ರಿಯದಯಾಖ್ಯಂ ಫಲಮುಕ್ತಂ, ರಾಗದ್ವೇಷ ಪರಿಹಾರ ಮೂಲಕವಾದಂತಹ ಇಂದ್ರಿಯದೇಯದ ಫಲವನ್ನು ಹೇಳ್ತಾ ಇದ್ದಾರೆ. ರಾಗದ್ವೇಷ ಅಪ್ರಯುಕ್ತತ್ವಾದ್ ಏವ ಇಂದ್ರಿಯಾಣಾಂ ವಿಧೇಯಾತ್ಮತ್ವ ಹೇತುನ ಆತ್ಮವಶ್ಯತ್ವ ಅಸ್ಯ ಇಂದ್ರಿಯಾಣಾಂ ಮುಖ್ಯ ತಜ್ಜಯಸ್ಯ ಪ್ರತೀತೇ ಆತ್ಮವಶ್ಯತ್ವಸ್ಯ ಸ್ವಾತ್ಮನ, ಅಂದರೆ ನಮಗೇನಾಗುತ್ತೆ, ಈ ವಿಧವಾಗಿ ಇಂದ್ರಿಯ ಮಾಡಿದ ಮೂಲಕವಾಗಿ ನಮಗೆ ಪ್ರಸಾದ ಬಂದು, ಅಂದರೆ ಪ್ರಸನ್ನಾತ್ಮ ಟ್ರ್ಯಾಂಕ್ವಿಲಿಟಿ ಆಫ್ ದ ಮೈಂಡ್ ಬಂದು, ಅದರ ಮೂಲಕವಾಗಿ ನಮಗೆ ಧ್ಯಾನಕ್ಕೆ ಅವಕಾಶ ಸಿಕ್ಕಿ, ಆ ಧ್ಯಾನದ ಮೂಲಕವಾಗಿ ನಮಗೆ ಅಪರೋಕ್ಷ ಜ್ಞಾನ ಬಂದು, ಅಪರೋಕ್ಷ ಜ್ಞಾನ ಮೂಲಕವಾಗಿ ಮುಕ್ತಿಯು ಬರುತ್ತೆ. ಈ ವಿಧವಾಗಿ ಒಂದಕ್ಕೊಂದಕ್ಕೆ ಲಿಂಕ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ವಾತ್ಮನಃ ಕ್ಷೋಭ ಅನಾಪಾದಕತ್ವ ರೂಪತ್ವಾತ್, ಕ್ಷೋಭ ಅಂದರೆ ಅಲ್ಲಕೊಲ್ಲಲು ಪರ್ಟರ್ಬೆನ್ಸ್ ಆಫ್ ಮೈಂಡ್, ಅದು ಆಪಾದಕತ್ವ ಆಗೋದಿಲ್ಲ, ಅನಾಪಾದಕತ್ವ ರೂಪತ್ವಾದ, ಅಂತಹ ಅಲ್ಲಕಲ್ಲೋಲವಾದ ಮನಸ್ಸು ಇಲ್ಲದೇ ಇರುವ ಒಂದು ಸ್ಥಿತಿ ಬಂದು, ಟ್ರ್ಯಾಂಕ್ವಿಲಿಟಿ ಆಫ್ ದ ಮೈಂಡ್ ಬಂದು, ವಿಷಯಾನ್ ಚರನ್ ಇತಿ ಉಕ್ತಿಸ್ತು ಇಂದ್ರಿಯ ಜಯ ಕಾರಣತ್ವ ನಿರಾಹಾರತ್ವಸ್ಯ ಪ್ರಾಯುಕ್ತಂ ಅಯುಕ್ತಂ, ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ನಿರಾಹಾರತ್ವ ಅಂತ ಅಂದ್ರೆ ಉಪವಾಸಾದಿಗಳನ್ನು ಮಾಡಿ ನೀವು ಇಂದ್ರಿಯ ಸಂಪಾದಿಸಬೇಕು ಅಂತ ಹೇಳಿ ನಮಗೆ ಪ್ರಾಣವೇ ಹೊರಟೋಗುತ್ತೆ ಅಂತ ಹೇಳಿದರೆ, ಅಂತಹ ಪ್ರಾಗುಕ್ತ ಅನ್ನುವಂತಹ ಒಂದು ಆಬ್ಜೆಕ್ಷನ್ ತಗೊಂಡು ಬರಬೇಡಿ. ಪ್ರಾಗುಕ್ತಂ ಅಯುಕ್ತಂ ಅಂತ ಹೇಳಿದರೆ ಅದು ಸರಿ ಇಲ್ಲ ಅಂತ ಹೇಳಿದರೆ, ಇಲ್ಲ ಅದು ಸರಿಯಾಗೇ ಇದೆ. ಯಾಕಂದರೆ ಇಲ್ಲಿ ಅಶಕ್ಯತ್ವಾದ್ ಇತ್ಯಾಶಂಕ್ಯಂ ದೇಹಧಾರಣ ಮಾತ್ರೋಪಯುಕ್ತ ವಿಷಯ ಅನುಭವ, ಅದಕ್ಕೆ ದೇಹಧಾರಣಕ್ಕೆ ಬೇಕಾದಷ್ಟು ವಿಷಯಗಳನ್ನು ಅನುಭವಿಸಲೇಬೇಕು. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ದ ಬಾಡೀಸ್, ನಮ್ಮ ಶರೀರವನ್ನು ನಾವು ಸರಿಯಾಗಿ ಇಟ್ಕೊಂಡ್ರೇನೆ ನಮಗೆ ಧ್ಯಾನಕ್ಕೆ ಧ್ಯಾನಾದಿಗಳು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ನಾವು ದೇಹ ವೀಕ್ ಆಗಿಬಿಟ್ಟು ಏನು ಕೂಡಲಿಕ್ಕೆ ಕೈಲಾಗದೇ ಇದ್ರೆ ಏನು ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಏನೂ ಆಗೋದಿಲ್ಲ. ಅದಕ್ಕೆ ನಮಗೆ ದೇಹಧಾರಣಕ್ಕೆ ಬೇಕಾದಷ್ಟು ನಾವು ಮಾಡಲೇಬೇಕು, ಅದರಲ್ಲಿ ಯಾವ ದೋಷವಿಲ್ಲ. ನ ದೋಷ ನ ದೋಷಾಯ ಇತಿ ವಕ್ತುಂ, ಅದಕ್ಕೆ ಈ ಇಷ್ಟು ಮಾತ್ರ ನಾವು ಮಾಡಿದ್ರೆ ಅದರಿಂದ ಯಾವ ದೋಷವೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂದ್ರಿಯ ಜಯಸ್ಯ ಅವ್ಯವಹಿತ ಫಲೋಕ್ತಿ ವಿಧೇಯಾತ್ಮ ಪ್ರಸಾದಂ ಅಧಿಗಚ್ಚತಿ. ಸೊ ಅದರ ಫಲ ಏನಾಗುತ್ತೆ, ಪ್ರಸಾದಂ ಅಧಿಗಚ್ಚತಿ, ಪ್ರಸನ್ನತ್ವ ಟ್ರ್ಯಾಂಕ್ವಿಲಿಟಿ ಆಫ್ ದ ಮೈಂಡ್, ಆ ಕಾಮ್ನೆಸ್ ಆಫ್ ದ ಮೈಂಡ್ ಅದು ಸಿಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಸಾದೇ ಸರ್ವ ದುಃಖಾನಾಂ, ಇದು ನೆಕ್ಸ್ಟ್ ವರ್ಸ್ ಹೇಳ್ತಾ ಇದ್ದಾರೆ, 65th ವರ್ಸ್ 65ನೇ ಶ್ಲೋಕ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಸು ಬುದ್ಧಿ ಪರ್ಯವತಿಷ್ಠತಿ ಅಂತೇಳಿ. ಇಲ್ಲಿ ಪ್ರಸಾದೇ ಸತಿ, ಯಾಕೆ ನಮ್ಗೆ ಪ್ರಸಾದ ಬಂತು, ಟ್ರ್ಯಾಂಕ್ಲೇಟ್ ಯಾಕೆ ರೀ ಟ್ರ್ಯಾಂಕ್ಲೇಟ್ ಆದ ಮೈನ್ ಏನು ಮೈಂಡ್ ಸ್ವಲ್ಪ ಪಟ್ಟರ್ಬೆನ್ಸ್ ಇದ್ರೆ ಏನಾಯ್ತು, ವಾಟ್ ಈಸ್ ದ ಬಿಗ್ ಡೀಲ್? ಮೈಂಡ್ ಪಟ್ಟರ್ಬಡ್ ಆಗಿದ್ರೆ ಇತ್ತು, ಈ ಮನಸ್ಸಿನ ಒಂದು ಪ್ರಸನ್ನತ್ವ ಪ್ರಸಾದತ್ವ ಯಾಕೆ ಬೇಕಾಗಿದೆ ಅಂತ ಹೇಳಿದ್ರೆ, ಪ್ರಸಾದೇ ಸತಿ ಕಿಂ ಸ್ಯಾದ್ ಇತ್ಯದ ಉಕ್ತಂ, ಅದರಿಂದ ಏನು ಆಗಬೇಕಾಗಿದೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದ ಇತಿ ಪ್ರಾಗುಕ್ತ ರೂಪ ಮನಃಪ್ರಸಾದೇ ಸತಿ ಅಸ್ಯ ಪ್ರಸನ್ನ ಚೇತಸಃ ಪುಂಸಃ ಆಶು ಶೀಘ್ರಂ ಬುದ್ಧಿ ಬಾಹ್ಯ ಅವರೋಕ್ಷ ಜ್ಞಾನಂ ಪರ್ಯವತಿಷ್ಠತಿ ಸಮ್ಯಕ್ ಭವತಿ. ಅಂದ್ರೆ ಈ ಮನಸ್ಸಿನ ಒಂದು ಪ್ರಸನ್ನತ್ವ ಪ್ರಸನ್ನ ಚೇತಸತ್ವ ಅಂದ್ರೆ ಪ್ರಸನ್ನವಾಗಿರುವ ಮನಸ್ಸು ಇದ್ದರೆ ಅಂತಹ ಪುರುಷನಿಗೆ ಆಶು ಶೀಘ್ರವಾಗಿ ಬೇಗಲೆ ಏನಾಗತ್ತೆ, ಬುದ್ಧಿ ಬಾಹ್ಯ ಅಪರೋಕ್ಷ ಜ್ಞಾನಂ ಅಂದ್ರೆ ನಮಗೆ ಸಾರಿ ಬ್ರಹ್ಮ ಅಪರೋಕ್ಷ ಜ್ಞಾನಂ, ಬುದ್ಧಿ ಅಂದ್ರೆ ಬ್ರಹ್ಮ ಅಪರೋಕ್ಷ ಜ್ಞಾನಂ, ಬ್ರಹ್ಮನ ಅಪರೋಕ್ಷ. ಇಲ್ಲಿ ಪ್ರಿಂಟಿಂಗ್ ನಲ್ಲಿ ಬಾಹ್ಯ ಅಪರೋಕ್ಷ ಜ್ಞಾನ ಅಂತ ತಪ್ಪು ಪ್ರಿಂಟ್ ಮಾಡಿದ್ದಾರೆ, ಅದು ಬ್ರಹ್ಮ ಅಪರೋಕ್ಷ ಜ್ಞಾನ ಅಂತ ಇರಬೇಕು. ಸೊ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅದೇ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗತ್ತೆ ಅಂದ್ರೆ ಪರಮಾತ್ಮನ ಒಂದು ಅಪರೋಕ್ಷ ಜ್ಞಾನ ಪರ್ಯವತಿಷ್ಠತಿ, ಅದರಿಂದ ಸಮ್ಯಕ್ ಭವತಿ, ನಮಗೆ ಬ್ರಹ್ಮ ಅಪರೋಕ್ಷ ಜ್ಞಾನ ಆಗತ್ತೆ. ತತಶ್ಚ ಅಸ್ಯ ಅಪರೋಕ್ಷ ಜ್ಞಾನಿನಃ ಸರ್ವದುಃಖಾನಾಂ ಹಾನಿ ಉಪಜಾಯತೆ. ಇಂತಹ ಅಪರೋಕ್ಷ ಜ್ಞಾನಿ ಆದವನಿಗೆ ಎಲ್ಲ ದುಃಖಗಳಿಂದಲೂ ಒಂದು ಆ ದುಃಖವಿಲ್ಲದೇ ಇರುವ ಒಂದು ಸ್ಥಿತಿ, ದುಃಖ ಹಾನಿ ಅಂದ್ರೆ ದುಃಖಾನಾಮ ಹಾನಿ ಅಂದ್ರೆ ದುಃಖಗಳು ಇಲ್ಲದೇ ಇರುವ ಒಂದು ಸ್ಥಿತಿ ಆಗತ್ತೆ. ಹಾಗೆ ಅಪರೋಕ್ಷ ಜ್ಞಾನ ಬಂದವನಿಗೆ ದುಃಖ ಎಲ್ಲಿಂದ ಬರುತ್ತೆ? ಬರುವುದಿಲ್ಲ. ಯಾಕೆ ಬರುವುದಿಲ್ಲ ದುಃಖ ಅಂತ ಹೇಳಿದರೆ, ಅಪರೋಕ್ಷ ಜ್ಞಾನ ಆದವನಿಗೆ ದುಃಖ ಬರುತ್ತೆ ಅಲ್ಲವೇ ಅಂತ ಹೇಳಿದ್ರೆ, ಅವನಿಗೆ ಬರುವ ದುಃಖಗಳು ಕೇವಲ ಪ್ರಾರಬ್ಧವಶವಾದ ದುಃಖಗಳು ಮಾತ್ರವೇ ಇರುತ್ತೆ ಹೊರತು ಆ ದುಃಖಗಳು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಸಿದ್ಧಮೇತತ್ ತರತಿ ಶೋಕಂ ಆತ್ಮವಿತ್, ಛಾಂದೋಗ್ಯ ಮಿಶ್ರ ಹೇಳಿದಂತೆ ತರತಿ ಶೋಕಂ ಆತ್ಮವಿತ್, ಆತ್ಮವಿತ್ ಪರಮಾತ್ಮನನ್ನು ತಿಳಿದವನು ತರತಿ ಶೋಕಂ ಶೋಕವನ್ನು ತಾಡುತ್ತಾನೆ. ಯಾಕೆಂದ್ರೆ ಮೋಕ್ಷಾದಿ ಮೋಕ್ಷವನ್ನು ಪಡೆಯುತ್ತಾನೆ, ಅದಕ್ಕೆ ಶೋಕವನ್ನು ದಾಟುತ್ತಾನೆ ಅಂತೇಳಿ ಹೇಳಿದ್ದಾರೆ. ಅತ್ರ ಪ್ರಸಾದೇ ಸತಿ ಬುದ್ಧಿ ಪರ್ಯವತಿಷ್ಠತಿ ಇತ್ಯೇತಾವತ್ಯೇವ ವಕ್ತವ್ಯೇ ಸರ್ವದುಃಖಾನಾಂ ಹಾನಿರಿತಿ ಜ್ಞಾನಫಲಸ್ಯ ಅಪಿ ಯುಕ್ತಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವಿಧವಾಗಿ ಪ್ರಸನ್ನ ಚೇತಸ್ಕನಾದವನಿಗೆ ಈ ಅಪರೋಕ್ಷ ಜ್ಞಾನ ಬಂದು, ಆ ಅಪರೋಕ್ಷ ಜ್ಞಾನ ಬಂದವನಿಗೆ ಮೋಕ್ಷ ಬರುತ್ತೆ. ಸೊ ಕೊನೆಗೆ ಈ ಎಲ್ಲರ ಫೈನಲ್ ರಿಸಲ್ಟ್ ಏನಾಗುತ್ತೆ? ಮೋಕ್ಷ. ಸೊ ಕೇವಲ ಒಂದು ಕಂಟ್ರೋಲ್ಡ್ ಆಗಿ ನಾವು ಜೀವನವನ್ನು ನಡೆಸುವುದರ ಮೂಲಕವಾಗಿ ಕೊನೆಗೆ ಅಂದ್ರೆ ಒಂದು ಜೀವನದಲ್ಲಿ ಅಂತಲ್ಲ, ಅನೇಕ ಜೀವನಗಳ ಸಾಧನ ಮಾಡಿದ ಮೇಲೆ ಅದು ಕೊನೆಗೆ ನಮಗೆ ಅಪರೋಕ್ಷ ಜ್ಞಾನವಾಗಿ ಅದರ ಮೂಲಕವಾಗಿ ಮೋಕ್ಷವು ಸಿಗತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ಮುಂಚೆ ಶ್ಲೋಕ ನಾವು 50ನೇ ಶ್ಲೋಕದಲ್ಲಿ ನೋಡಿದ್ವಿ, ಬುದ್ಧಿಯುಕ್ತೋ ಜಹಾತಿಯ ಉಭಯ ಸುಕೃತ ದುಷ್ಕೃತಿ ಅಂತ ಹೇಳಿ ಅಲ್ಲಿ ಒಂದು ಶ್ಲೋಕದಲ್ಲಿ ನೋಡಿದ್ದೀವಿ. ಅಲ್ಲಿ ಏನು ಸುಕೃತ ದುಷ್ಕೃತ ಹಾನಸ್ಯ ಜ್ಞಾನ ಫಲತ್ವ ಉಕ್ತಿ ಅಯುಕ್ತ ಅಂದ್ರೆ ಏನ್ ಹೇಳಿದ್ದಾರೆ, ಅಪರೋಕ್ಷ ಜ್ಞಾನ ಬುದ್ಧಿಯುಕ್ತನಾದವನು, ಅಪರೋಕ್ಷ ಜ್ಞಾನ ಬಂದವನಿಗೆ ಉಭಯ ಸುಕೃತ ದುಷ್ಕೃತ ಎರಡು ಇರೋದ್ರಿಂದ ಪಾಪ ಪುಣ್ಯಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನಿ ಆದವನಿಗೆ ಎಲ್ಲವೂ ಸುಖವೇ ಸಿಗತ್ತೆ ಅಂತ ಇಲ್ಲಿ ಫಲವನ್ನು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಪಾಪ ಪುಣ್ಯಗಳೆಲ್ಲ ಹುಟ್ಟೋಗತ್ತೆ ಅಂತ ಹೇಳ್ತಾರೆ, ಇಲ್ಲಿ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಆರ್ ಸೆಲ್ಫ್ ಕಾಂಟ್ರಡಿಕ್ಟಿಂಗ್ ಅಂತ ಹೇಳಿದ್ರೆ ಇಲ್ಲ, ಸೆಲ್ಫ್ ಕಾಂಟ್ ನಾವು ನೆನಪಿಗೆ ತಂದ್ಕೋಬೇಕು. ಏನು ಅಲ್ಲಿ ಬುದ್ಧಿಯುಕ್ತ ಜಹಾತೀಯ ಅಂತ ಹೇಳಿದಾಗ ಪಾಪ ಪುಣ್ಯಗಳಿರೋದಿಲ್ಲ ಅಂತ ಹೇಳಿದಾಗ ನಾವು ಅದನ್ನು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು, ಪಾಪ ಇರೋದಿಲ್ಲ ಅಂದ್ರೆ ಪಾಪ ಪೂರ್ತಿಯಾಗಿ ಹುಟ್ಟೋಗತ್ತೆ, ಪುಣ್ಯ ಇರೋದಿಲ್ಲ ಅಂದ್ರೆ ಅನಿಷ್ಟ ಪುಣ್ಯ ಹುಟ್ಟೋಗತ್ತೆ. ಅಂದ್ರೆ ಯಾರಿಗಾದರೆ ಅಪರೋಕ್ಷ ಜ್ಞಾನ ಬರುತ್ತೋ ಅವನಿಗೆ ಪಾಪ ಪುಣ್ಯಗಳು ಇರೋದಿಲ್ಲ ಅಂತ ಹೇಳಿದ್ರೆ ಅನಿಷ್ಟ ಪುಣ್ಯ ಇರೋದಿಲ್ಲ, ಪಾಪ ಸರ್ವಥಾ ಇರೋದಿಲ್ಲ. ಆ ವಿಧವಾಗಿ ಅದಕ್ಕೆ ವಿರೋಧ ಇಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಪರೋಕ್ಷ ಜ್ಞಾನ ಬಂದವನಿಗೆ ಅವನಿಗೆ ಸುಖ ಬರುತ್ತೆ, ಪುಣ್ಯಗಳು ಬರುತ್ತೆ. ಅಂದ್ರೆ ಯಾವ ಸುಖ? ಮುಕ್ತಿ ಸುಖ ಬರುತ್ತೆ. ಮುಕ್ತಿ ಸುಖ ಅಂದ್ರೆ ಇಷ್ಟ ಪುಣ್ಯ, ಇಷ್ಟ ಪುಣ್ಯದ ಮೂಲಕವಾಗಿ ಬರುವ ಸುಖ ಬಂದೇ ಬರುತ್ತೆ, ಮೋಕ್ಷ ಬಂದೇ ಬರುತ್ತೆ. ಸೊ ಅದಕ್ಕೆ ವಿರೋಧ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸುಖ ದುಃಖ ಪ್ರಾಪ್ತಿ ಪರಿಹಾರಯೋ ಅನ್ಯತರತ್ವ ಅಭಾವೇನ ಅಪುಮರ್ಥತ್ವಾತ್ ಇತಿ ಆಶಂಕಾ ನಿರಾಶಾಯ ಪ್ರಸಂಗ ಪ್ರಾಪ್ತ ಇತಿ ಜ್ಞಾನ. ಸೊ ಇಷ್ಟು ಡಿಸ್ಕಷನ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವಿಧವಾಗಿ ಸುಖ ದುಃಖ ಪರಿಹಾರತ್ವ ಮೂಲಕವಾಗಿ ಬರುವಂತಹ ಇದರಿಂದ ಅಪುಮರ್ಥತ್ವ ಅಂದ್ರೆ ಪುರುಷಾರ್ಥಗಳು ಸಿಗುವುದಿಲ್ಲ. ಪುರುಷಾರ್ಥ ಏನಿಲ್ಲಿ? ಮೋಕ್ಷ ಅನ್ನೋದೊಂದು ಪುರುಷಾರ್ಥ. ಆ ಮೋಕ್ಷ ಪುರುಷಾರ್ಥ ಸಿಗುವುದಿಲ್ಲ ಅಂತ ಒಂದು ಆಶಂಕೆ ಸಂದೇಹ ಬಂದ್ರೆ, ಆ ಸಂದೇಹವನ್ನು ನಿರ್ಮೂಲನ ಮಾಡುವುದಕ್ಕಾಗಿ ಇಷ್ಟೇ ಎಲ್ಲ ಡಿಸ್ಕಷನ್ ಪ್ರಸಂಗವನ್ನು ಈ ಯುಕ್ತಿಗಳನ್ನೆಲ್ಲ ನಮಗೆ ವಿವರಣೆ ಮಾಡಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಗೀತಾ ವಿರುದ್ಧ ನೋಡಿದ ಮೇಲೆ ಈಗ ಮತ್ತು ಗೀತಾ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಇದು ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹಿಯಾಶು ಬುದ್ಧಿ ಪರ್ಯವತಿಷ್ಠತೆ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳಿದಂತೆ, ಕಥಂ ಪ್ರಸಾದ ಮಾತ್ರೇಣ ಸರದುಃಖ ಹಾನಿ ಪ್ರಸನ್ನ ಚೇತಸ ಹಿ ಬುದ್ಧಿ ಪರ್ಯವತಿಷ್ಠತಿ ಬ್ರಹ್ಮ ಅಪರೋಕ್ಷೇಣ ಸಮ್ಯಕ್ ಸ್ಥಿತಿಂ ಕರೋತಿ ಪ್ರಸಾದೋ ನಾಮ ಸ್ವತಃ ಅಪಿ ಪ್ರಾಯ ವಿಷಯಾಗತಿ ಅಂಥೇಳಿ ಆ ಗೀತಾವೃತಿಯಲ್ಲಿ ಹೇಳಿದ ವಿಷಯವನ್ನು ಭಾಷ್ಯದಲ್ಲಿ ಹೇಳಿದ್ದನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ನೆಕ್ಸ್ಟ್ 66ನೇ ಶ್ಲೋಕ, ಇದು ಭಾಷ್ಯ ತಾತ್ಪರ್ಯಗಳಲ್ಲಿ ಏನು ಹೇಳಿದ್ದಾನೆ ಅಂತ ನೋಡೋಣ. 65 ಕಂಪ್ಲೀಟ್ ಆಗಿ ನೋಡಿ ಆಯಿತು. 66ನೇ ಶ್ಲೋಕ, ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚ ಆಯುಕ್ತಸ್ಯ ಭಾವನಾ ನ ಚ ಅಭಾವಯತಃ ಶಾಂತಿ ಅಶಾಂತಸ್ಯ ಕುತಃ ಸುಖಂ. ಪಾಸಿಟಿವ್ ಫ್ಲೋ ಹೇಳಿದ ಮೇಲೆ ನೆಗೆಟಿವ್ ಫ್ಲೋ ಹೇಳ್ತಾ ಇದ್ದಾರೆ. ಯಾವಾಗಲೂ ನಮಗೆ ಇದು ಮಾಡಿದರೆ ಇದು ಸಿಗತ್ತೆ, ಇದು ಮಾಡಿದರೆ ಇದು ಸಿಗತ್ತೆ, ಇದು ಮಾಡಿದರೆ ಇದು ಸಿಗತ್ತೆ ಅಂತ ಹೇಳಿಬಿಟ್ಟ ಮೇಲೆ ಅದು ಸ್ಥಿರವಾಗಿ ಮನಸ್ಸನ್ನೇ ನಿಲ್ಲಬೇಕಂತ ಹೇಳಿದರೆ ರಿವರ್ಸ್ ಫ್ಲೋ ಹೇಳಬೇಕು. ರಿವರ್ಸ್ ಫ್ಲೋನಲ್ಲಿ ಇದು ಮಾಡದೇ ಇದ್ದರೆ ಇದು ಸಿಗುವುದಿಲ್ಲ, ಇದು ಮಾಡದೇ ಇದ್ದರೆ ಇದು ಸಿಗುವುದಿಲ್ಲ, ಇದು ಮಾಡದೇ ಇದ್ದರೆ ಇದು ಸಿಗುವುದಿಲ್ಲ. ಸೊ ರಿವರ್ಸ್ ಫ್ಲೋ ಹೇಳಬೇಕು. ಸೊ ಆ ರಿವರ್ಸ್ ಫ್ಲೋನ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ, ನಾಸ್ತಿ ಬುದ್ಧಿ ಅಯುಕ್ತಸ್ಯ ನ ಚ ಅಯುಕ್ತಸ್ಯ ಭಾವನಾ ನ ಚ ಅಭಾವಿತಃ ಶಾಂತಿ ಅಶಾಂತಸ್ಯ ಕುತಃ ಸುಖ. ಅಂದರೆ ಯಾರಿಗಾದರೆ ನಾಸ್ತಿ ಬುದ್ಧಿ, ಮನಸ್ಸು ವಿಷಯ ಸುಖಗಳ ಕಡೆ ಪರಾಮುಖವಾಗದೇ ಇದ್ದರೆ ಭಗವಂತನಲ್ಲಿ ಏಕಾಗ್ರತೆ ಬರುವುದಿಲ್ಲ. ಸೊ ಭಗವಂತನಲ್ಲಿ ಏಕಾಗ್ರವಾಗಿ ಮನಸ್ಸು, ಮೈಂಡ್ ಹ್ಯಾಸ್ ಎ ಲಿಮಿಟೆಡ್ ಕೆಪಾಸಿಟಿ. ಒಂದಾ ಇಟ್ ಕೆನ್ ರನ್ ಆಫ್ಟರ್ ದಿ ಆಬ್ಜೆಕ್ಟ್ಸ್ ಆರ್ ಇಟ್ ಕೆನ್ ರನ್ ಆಫ್ಟರ್ ದಿ ಲಾರ್ಡ್. ಪರಮಾತ್ಮನ ಕಡೆ ಮನಸ್ಸು ಓಡಿಸಬಹುದು, ಇಲ್ಲ ವಿಷಯಗಳ ಕಡೆ ಪರಮಾತ್ಮ ಮನಸ್ಸನ್ನು ಓಡಿಸಬಹುದು. ಯಾವ ಕಡೆ ಮನಸ್ಸನ್ನು ಓಡಿಸ್ತೀವಿ, ಎರಡು ಕಡೆ ಮನಸ್ಸು ಇಡ್ತೀವಿ ಅಂತ ಹೇಳಿದರೆ, ಎರಡು ಕಡೆ ಮನಸ್ಸಿಟ್ಟಾಗ ವಿ ಆಲ್ವೇಸ್ ಹ್ಯಾವ್ ದಿಸ್ ಪ್ರಾಬ್ಲಮ್, ಅದು ಇದು ಡಿವೈಡ್ ಮಾಡ್ಕೋಬೇಕು. ಸೊ ಏಕಾಗ್ರ ಚಿತ್ತ ಅಂದರೆ ಪರಮಾತ್ಮನಲ್ಲಿ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಬರಬೇಕಂದ್ರೆ ಮನಸ್ಸನ್ನು ವಿಷಯಗಳ ಕಡೆ ಪರಾಮುಖ ಮಾಡುವುದು, ಅಂದರೆ ವಿ ಹ್ಯಾವ್ ಟರ್ನ್ ದ ಮೈಂಡ್ ಅವೇ ಫ್ರಮ್ ದಿ ಮೆಟೀರಿಯಲಿಸ್ಟಿಕ್ ಆಬ್ಜೆಕ್ಟ್ಸ್. ಆವಾಗಲೇ ಪರಮಾತ್ಮನ ಮೇಲೆ ಪೂರ್ತಿ ಏಕಾಗ್ರತೆ ಬರುತ್ತೆ. ಸೊ ಪರಮಾತ್ಮನಲ್ಲಿ ಏಕಾಗ್ರತೆ ಬರಬೇಕಂದ್ರೆ ಮನಸ್ಸನ್ನು ವಿಷಯ ಪರಾಮುಖ ಮಾಡಬೇಕು. ಸೊ ನಾಸ್ತಿ ಬುದ್ಧಿ, ಬುದ್ಧಿ ಅಂದರೆ ಏನು, ಅಪರೋಕ್ಷ ಜ್ಞಾನ. ಅಯುಕ್ತಸ್ಯ, ಯುಕ್ತವಾಗದೇ ಇರುವವನಿಗೆ. ಯುಕ್ತ ಅಂದ್ರೆ ಏನು, ಯುಕ್ತ ಮೀನ್ಸ್ ಪುಟಿಂಗ್ ದ ಮೈಂಡ್ ಆನ್ ದ ಲಾರ್ಡ್. ಯುಕ್ತ ಕೂಡಿಸಿರುವುದು, ಪರಮಾತ್ಮನಲ್ಲಿ ಮನಸ್ಸನ್ನು ಕೂಡಿಸುವುದು, ಯುಕ್ತ ಮಾಡುವುದು. ಅಯುಕ್ತ ಅಂದರೆ ಪರಮಾತ್ಮನಲ್ಲಿ ಮನಸ್ಸು ಕೂಡಿಸದೇ ಇರುವುದು. ಅಯುಕ್ತಸ್ಯ ಅಂದರೆ ಯಾರಾದರೆ ಪರಮಾತ್ಮನಲ್ಲಿ ಮನಸ್ಸನ್ನು ಕೂಡಿಸದೇ ಇರ್ತಾರೆ, ಅಂದರೆ ಏಕಾಗ್ರತೆ ಚಿತ್ತ ಇಲ್ಲದೇ ಇರ್ತಾರೋ ಅವನಿಗೇನಾಗುತ್ತೆ, ನಾಸ್ತಿ ಬುದ್ಧಿ. ಮೊದಲು ವಿಷಯಗಳಿಂದ ವಿಷಯ ಸುಖಗಳನ್ನು ಬಿಟ್ಟರೇನೆ ಪರಮಾತ್ಮನ ಮೇಲೆ ಏಕಾಗ್ರತೆ ಬರುತ್ತೆ. ಪರಮಾತ್ಮನ ಮೇಲೆ ಏಕಾಗ್ರತೆ ಇಲ್ಲದೇ ಇದ್ದರೆ ಅವನಿಗೆ ಅಪರೋಕ್ಷ ಜ್ಞಾನ ಬರುವುದಿಲ್ಲ. ನಾಸ್ತಿ ಬುದ್ಧಿ ಅಯುಕ್ತಸ್ಯ ನಾಸ್ತಿ ಬುದ್ಧಿ. ಅಯುಕ್ತನಾದವನು, ಪರಮಾತ್ಮನಲ್ಲಿ ಏಕಾಗ್ರ ಚಿತ್ತ ಇಡದೇ ಇರುವವನು, ಒನ್ ಹೂ ಡಸ್ ನಾಟ್ ಪುಟ್ ಹಿಸ್ ಮೈಂಡ್ ಕಂಪ್ಲೀಟ್ಲಿ ಆನ್ ದ ಲಾರ್ಡ್, ಅಂತಹ ಅವನಿಗೆ ಬುದ್ಧಿ ನಾಸ್ತಿ. ಬುದ್ಧಿ ಅಂದ್ರೆ ಏನು, ಅಪರೋಕ್ಷ ಜ್ಞಾನ, ಅದು ನಾಸ್ತಿ ಇರುವುದಿಲ್ಲ. ನಚ ಅಯುಕ್ತಸ್ಯ ಭಾವನ, ಮತ್ತೆ ಈ ಅಯುಕ್ತಸ್ಯ ಭಾವನ ಅಂದ್ರೆ ಏನು, ಅಯುಕ್ತಸ್ಯ ಅಂದ್ರೆ ಧ್ಯಾನವಿಲ್ಲದೆ ಇರುವವನಿಗೆ. ಯಾರಿಗಾದರೆ ಅಯುಕ್ತನಾಗಿದ್ದಾನೋ ಅವನಿಗೆ ಅಪರೋಕ್ಷ ಜ್ಞಾನ ಬರುತ್ತೆ. ಸೊ ಅಯುಕ್ತಸ್ಯ ಭಾವನ, ಭಾವನ ಅಂತ ಏನು, ಭಾವನ ಅಂದ್ರೆ ಧ್ಯಾನ, ಭಾವನ ಅನ್ನೋ ಶಬ್ದಕ್ಕೆ ಧ್ಯಾನ. ಸೊ ಏಕಾಗ್ರತೆ ಇಲ್ಲದೇ ಇದ್ದರೆ ಧ್ಯಾನ ಸಾಧ್ಯವಾಗುವುದಿಲ್ಲ. ಸೊ ಒನ್ ಹೂ ಡಸ್ ನಾಟ್ ಹ್ಯಾವ್ ದಿ ಪರಮಾತ್ಮನ ಮೇಲೆ ಏಕಾಗ್ರತಿತ್ತ ಯಾರಿಗಿಲ್ಲವೋ ಅವನಿಗೆ ಧ್ಯಾನ ಸಾಧ್ಯವಾಗೋದಿಲ್ಲ. ನಚ ಅಯುಕ್ತಸ್ಯ ಭಾವನ, ಅಯುಕ್ತನಾದವನಿಗೆ ಭಾವನೆ ಇಲ್ಲ. ನಚ ಅಭಾವೇತಃ ಶಾಂತಿ, ಯಾರಿಗೆ ಅಭಾವ ಅಂದರೆ ಏನು, ಅಭಾವ ಅಂದರೆ ಭಾವ ಇಲ್ಲದೆ, ಭಾವ ಇಲ್ಲದೆ ಇರುವುದಂದರೆ ಧ್ಯಾನವಿಲ್ಲದೆ ಇರುವುದು. ಯಾರಿಗಾದರೆ ಧ್ಯಾನವಿಲ್ಲವೋ, ನಚ ಅಭಾವೇತಃ ಧ್ಯಾನವಿಲ್ಲದೇ ಅವನಿಗೆ ಅವನಿಗೆ ಶಾಂತಿ ಇಲ್ಲ. ಶಾಂತಿ ಎಲ್ಲಿಂದ ಶಾಂತಿ ಬರುತ್ತೆ, ಶಾಂತಿ ಇಲ್ಲ ಸುಖ ಇಲ್ಲ ಅಂದರೆ ಯಾರು ಧ್ಯಾನವಿಲ್ಲವೋ ಅವನಿಗೆ ಅಪರೋಕ್ಷ ಜ್ಞಾನ ಇಲ್ಲ. ಅಪರೋಕ್ಷ ಜ್ಞಾನ ಇಲ್ಲ ಅಂತ ಹೇಳಿದರೆ ಏಕಾಗ್ರತೆ ಇಲ್ಲದವನಿಗೆ ಅಪರೋಕ್ಷವಿಲ್ಲ, ಅಪರೋಕ್ಷವಿಲ್ಲದವನಿಗೆ ಭಗವಂತನಲ್ಲಿ ನಿಷ್ಠೆ ಬರುವುದಿಲ್ಲ, ಭಗವಂತನಲ್ಲಿ ನಿಷ್ಠವಿಲ್ಲದೆ ಇದೆ. ಅಶಾಂತಸ್ಯ ಕುತಃ ಸುಖಂ. ಯ ಶಾಂತಿ ಅನ್ನೋ ಶಬ್ದಕ್ಕೆ ಇಲ್ಲಿ ಮೋಕ್ಷ ಅಂತ ಅರ್ಥ. ನಾವು ಮುಂಚೆ ನೋಡಿದ್ದೀವಿ ಶಾಂತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಮೋಕ್ಷ ಅಂತ. ಶಾಂತಿ ಇಲ್ಲ ಅಂದರೆ ಮೋಕ್ಷ ಇಲ್ಲ. ಯಾರಿಗಾದರೆ ಅಪರೋಕ್ಷ ಜ್ಞಾನವಿಲ್ಲ ಅವನಿಗೆ ಮೋಕ್ಷ ಇಲ್ಲ, ಅಪರೋಕ್ಷ ಜ್ಞಾನವಿಲ್ಲದವನಿಗೆ ಮೋಕ್ಷ ಇಲ್ಲ, ಮೋಕ್ಷ ಇಲ್ಲದೆ ಅವನಿಗೆ ಸುಖ ಇಲ್ಲ. ಅಂದರೆ ಏನು, ಫಸ್ಟ್ ಬೈ ಕಂಟ್ರೋಲಿಂಗ್ ದ ಸೆನ್ಸ್ ಆರ್ಗನ್ಸ್ ವಿ ಕೆನ್ ಗೆಟ್ ಕಾನ್ಸಂಟ್ರೇಷನ್ ಆನ್ ದ ಲಾರ್ಡ್. ಬೈ ಗೆಟಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಲಾರ್ಡ್ ವಿ ಕೆನ್ ಗೆಟ್ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಬರುವುದರ ಮೂಲಕವಾಗಿ ಮೋಕ್ಷ ಸಿಗುತ್ತೆ, ಮೋಕ್ಷ ಸಿಗುವುದರ ಮೂಲಕವಾಗಿ ಸುಖ ಬರುತ್ತೆ. ಸೊ ರಿವರ್ಸ್ನಲ್ಲಿ ಹೋಗಿದ್ರೆ ಸುಖ, ಮೋಕ್ಷ ಇಲ್ಲದೇ ಇದ್ರೆ ಸುಖ ಇಲ್ಲ, ಮೋಕ್ಷ ಇಲ್ಲದೇ ಇದ್ರೆ ಸುಖ ಇಲ್ಲ, ದಟ್ ಈಸ್ ದ ಫೈನಲ್ ಥಿಂಗ್. ಮೋಕ್ಷ ಅಂದ್ರೆ ಏನು, ಅಪರೋಕ್ಷ ಜ್ಞಾನವಿಲ್ಲದ್ರೆ ಮೋಕ್ಷ ಇಲ್ಲ. ಸೊ ವಿಥೌಟ್ ಅಪರೋಕ್ಷ ಜ್ಞಾನ ಯು ಕೆನಾಟ್ ಗೆಟ್ ಮೋಕ್ಷ. ಅಪರೋಕ್ಷ ಜ್ಞಾನ ಹೇಗೆ ಪರಮಾತ್ಮನ ಮೇಲೆ ಏಕಾಗ್ರ ಚಿತ್ತತೆ, ಪರಮಾತ್ಮನ ಮೇಲೆ ಏಕಾಗ್ರ ಚಿತ್ತ ಇಲ್ಲದೇ ಇದ್ರೆ ಅಪರೋಕ್ಷ ಜ್ಞಾನ ಬರುವುದಿಲ್ಲ. ಪರಮಾತ್ಮನ ಮೇಲೆ ಏಕಾಗ್ರ ಚಿತ್ತ ಹೇಗೆ ಬರುತ್ತೆ, ಅವನಿಗೆ ವಿಷಯ ಸುಖಗಳ ಮನಸ್ಸು ಓಡ್ತಾ ಇದೆ, ಪರಮಾತ್ಮನ ಮೇಲೆ ಏಕಾಗ್ರ ಚಿತ್ತ ಬರುವುದಿಲ್ಲ. ಸೊ ಇದು ರಿವರ್ಸ್ ಫ್ಲೋ ನಲ್ಲಿ ಹೇಳಿದ್ದಂಥದ್ದು. ಈ ವಿಧವಾಗಿ ಪಾಸಿಟಿವ್ ಫ್ಲೋ, ನೆಗೆಟಿವ್ ಫ್ಲೋ ಎರಡನ್ನು ಕೂಡ ನಮಗೆ ಬಹಳ ಸುಂದರವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಭಾಷ್ಯದಲ್ಲಿ ಆಚಾರ್ಯರು ಇದೇ ಭಾವವನ್ನು ಹೇಗೆ ಹೇಳಿದ್ದಾರೆ ಅಂತ ನೋಡೋಣ. ಪ್ರಸಾದ ಅಭಾವೇ ದೋಷಮಾಹ ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ. ಇಲ್ಲಿ ಎರಡು ಶ್ಲೋಕಗಳು, ಯಾವ ಶ್ಲೋಕಗಳು? ನಾಸ್ತಿ ಬುದ್ಧಿರಯುಕ್ತಸ್ಯ ನತಾಯುಕ್ತಸ್ಯ ಭಾವನಾ ಅನ್ನುವ 66ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾಂಭಸಿ ಅನ್ನುವ ಶ್ಲೋಕ. ಈ ಎರಡು ಶ್ಲೋಕಗಳ ಮೂಲಕವಾಗಿ ನಮಗೆ ಈ ಪ್ರಸಾದ ಅಭಾವೇ ದೋಷಮಾಹ, ನಮಗೆ ಮನಸ್ಸಿನ ಪ್ರಸಾದ, ಪ್ರಸಾದ ಅಂದ್ರೆ ಏನು? ಟ್ರಾಂಕ್ವಿಲಿಟಿ ಆಫ್ ದ ಮೈಂಡ್, ಕಾಮ್ನೆಸ್ ಆಫ್ ಮೈಂಡ್, ಅದು ಇಲ್ಲದೆ ಇದ್ರೆ ಏನಾಗುತ್ತೆ ಅನ್ನುವ ದೋಷವನ್ನು, ಅಂದ್ರೆ ಬರುವ ಪ್ರಾಬ್ಲಮ್ಸ್ ಅನ್ನು ಈ ಎರಡು ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಪ್ರಸಾದ ಅಭಾವೇ ದೋಷಮಾಹ ಉತ್ತರಾಭ್ಯಾಂ ಶ್ಲೋಕಾಭ್ಯಾಂ. ಮುಂಚೆ ಹೇಳುವಂತಹ ಎರಡು ಶ್ಲೋಕಗಳಿಂದ ಪ್ರಸಾದ, ಮನಸ್ಸಿನ ಪ್ರಸಾದ ಇಲ್ಲದೆ ಇದೆ ಬರುವ ದೋಷವನ್ನು, ಪ್ರಾಬ್ಲಮ್ಸ್ ಅನ್ನು ಹೇಳ್ತಾ ಇದ್ದಾರೆ. ನಹಿ ಪ್ರಸಾದ ಅಭಾವೇ ಯುಕ್ತಿ, ಅಂದ್ರೆ ಏನು? ಪ್ರಸಾದ ಅಭಾವೇ ನಹಿ ಯುಕ್ತಿ ಚಿತ್ತ ನಿರೋಧ, ಅಂದರೆ ಮನಸ್ಸಿನ ಟ್ರಾಂಕ್ವಿಲಿಟಿ, ಕಾಮ್ ಮೈಂಡ್ ಇಲ್ಲದೇ ಇದ್ದರೆ ಅಂತಹ ಅವನಿಗೆ ಯುಕ್ತಿ ಬರೋದಿಲ್ಲ. ಯುಕ್ತಿ ಬರೋದಿಲ್ಲ ಅಂದ್ರೆ ಚಿತ್ತ ನಿರೋಧ ಬರೋದಿಲ್ಲ. ಯುಕ್ತಿ ಅನ್ನುವ ಶಬ್ದಕ್ಕೆ ಚಿತ್ತ ನಿರೋಧ ಅಂತ ಅರ್ಥ. ಯುಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸು ಜೋಡಿಸುವುದು, ಪರಮಾತ್ಮನಲ್ಲಿ ಮನಸ್ಸು ಜೋಡಿಸುವುದು ಅಂದ್ರೆ ಚಿತ್ತವನ್ನು ಆಬ್ಜೆಕ್ಟ್ಸ್ ಇಂದ ನಿರೋಧ ಮಾಡುವುದು. ಬೋತ್ ಆರ್ ಈಕ್ವಲೆಂಟ್, ಚಿತ್ತ ನಿರೋಧ ಈಸ್ ಸೇಮ್ ಎಸ್ ಯುಕ್ತಿ. ಚಿತ್ತ ನಿರೋಧ ಅಂದ್ರೆ ಮನಸ್ಸನ್ನು, ಚಿತ್ತವನ್ನು ಆಬ್ಜೆಕ್ಟ್ಸ್ ಇಂದ ನಿರೋಧ ಮಾಡುವುದು, ಅದನ್ನೇ ಯುಕ್ತಿ ಅಂದರೆ ಪರಮಾತ್ಮನ ಮೇಲೆ ಮನಸ್ಸನ್ನು ಜೋಡಿಸುವುದು. ಎರಡು ಸಿನನಿಮಸ್ ವರ್ಡ್ಸ್. ಸೊ ಇದನ್ನು ಹೇಳ್ತಾ ಇದ್ದಾರೆ. ಸೊ ದೇರ್ ಆರ್ ಸಿನನಿಮಸ್, ಅಂದ್ರೆ ಪ್ರಸಾದವಿಲ್ಲದೆ ಇದ್ದರೆ, ಮನಸ್ಸು ಟ್ರಾಂಕ್ವಿಲಿಟಿ ಇಲ್ಲದೆ ಇದ್ದರೆ ಚಿತ್ತ ನಿರೋಧ ಬರೋದಿಲ್ಲ. ಅಯುಕ್ತಸ್ಯ ಚ ಬುದ್ಧಿ ಸಮ್ಯಕ್ ಜ್ಞಾನಂ ನಾಸ್ತಿ, ಅಂದ್ರೆ ಅಯುಕ್ತಸ್ಯ ಏಕಾಗ್ರ ಚಿತ್ತ ಅಂದ್ರೆ ಪರಮಾತ್ಮನಲ್ಲಿ ಮನಸ್ಸು ಲಗ್ನ ಮಾಡುವುದು, ಎಂತಹ ಯಾರಾದರೆ ಹಾಗೆ ಮಾಡುವುದಿಲ್ಲವೋ, ಅಯುಕ್ತಸ್ಯ ಅಂದ್ರೆ ಯುಕ್ತ ಮಾಡದೆ, ಪರಮಾತ್ಮನ ಮೇಲೆ ಮನಸ್ಸು ನಿಲ್ಲಿಸದೇ ಇದ್ದರೆ, ಯಾರಾದರೆ ಕಾನ್ಸಂಟ್ರೇಷನ್ ಆಫ್ ದ ಲಾರ್ಡ್ ಮಾಡದೇ ಇದೆ, ಅಂದ್ರೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನ ಧ್ಯಾನ ಯಾರು ಮಾಡುವುದಿಲ್ಲವೋ, ಅಯುಕ್ತನಾದವನು ಅಂತಹ ಅವನಿಗೆ ಬುದ್ಧಿ ಸಮ್ಯಕ್ ಜ್ಞಾನಂ ನಾಸ್ತಿ. ಬುದ್ಧಿರ್ನಾಸ್ತಿ, ನಾಸ್ತಿ ಬುದ್ಧಿ ಅಂದ್ರೆ ಸಮ್ಯಕ್ ಜ್ಞಾನಂ ನಾಸ್ತಿ, ಅಂತಹ ಅವನಿಗೆ ಸಮ್ಯಕ್ ಜ್ಞಾನ, ಅಪರೋಕ್ಷ ಜ್ಞಾನ, ಪೂರ್ತಿ ಜ್ಞಾನ, ಶುದ್ಧವಾದ ಜ್ಞಾನ ಇರುವುದಿಲ್ಲ. ಅಯುಕ್ತನಾದವನಿಗೆ ಸಮ್ಯಕ್ ಜ್ಞಾನಂ ನಾಸ್ತಿ, ಬುದ್ಧಿ ನಾಸ್ತಿ, ಸಮ್ಯಕ್ ಜ್ಞಾನ ಇರೋದಿಲ್ಲ, ಸರಿಯಾದ ಜ್ಞಾನ, ಪೂರ್ತಿಯ ಒಳ್ಳೆ ಜ್ಞಾನ ಇರುವುದಿಲ್ಲ. ತದೇವ ಉಪಪಾದಯತಿ, ಅದನ್ನೇ ಉಪಪಾದನೆ ಮಾಡ್ತಾ ಇದ್ದಾರೆ, ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ, ಪ್ರೂಫ್ ಮಾಡ್ತಾ ಇದ್ದಾರೆ. ಹೇಗೆ? ನಚಾಯುಕ್ತಸ್ಯ ಇತಿ ಈ ಶ್ಲೋಕದಲ್ಲಿ, ನಚಾಯುಕ್ತಸ್ಯ ಭಾವನಾ ಅನ್ನುವ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶಾಂತಿ ಅನ್ನುವ ಶಬ್ದಕ್ಕೆ ಮುಕ್ತಿ ಅಂತರ್ಥ. ಶಾಂತಿ ಮೋಕ್ಷ ಅಥ ನಿರ್ವಾಣಂ. ಶಾಂತಿ ಅಂದರು, ಮೋಕ್ಷ ಅಂದರು, ನಿರ್ವಾಣ ಅಂದರು, ಇವೆಲ್ಲವೂ ಕೂಡ ಲಿಬರೇಷನ್ ಆಫ್, ಫೈನಲ್ ಲಿಬರೇಷನ್ ಅದೇ ಅರ್ಥ. ಇತ್ಯ ವಿಧಾನಾತ್ ಇದು ಡಿಕ್ಷನರಿ ಕೋಟ್ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ. ಶಾಂತಿ ಅನ್ನೋ ಶಬ್ದಕ್ಕೆ ನೀವು ಮುಕ್ತಿ ಅಂತ ಹೇಗರ್ಥ? ಶಾಂತಿ ಪೀಸ್ ಆಫ್ ಮೈಂಡ್. ಸೊ ವೈ ಆರ್ ಯು ಕಾಲಿಂಗ್ ಇಟ್ ಮುಕ್ತಿ ಅಂತ ಹೇಳಿದ್ರೆ ಕಾಂಟೆಕ್ಸ್ಟ್ ನೋಡ್ರಿ. ಅಷ್ಟೇ ಅಲ್ಲದೆ ಕಾಂಟೆಕ್ಸ್ಟ್ ನೋಡೋದು ಮಾತ್ರವೇ ಅಲ್ಲದೆ ಇದಕ್ಕೂ ಡಿಕ್ಷನರಿ ಮೀನಿಂಗ್ ಕೂಡ, ಅಂದ್ರೆ ದ ಸೆಂಟ್ರಲ್ ಡಿಕ್ಷನರಿ ಶಾಂತಿ ಮೋಕ್ಷೋತ ನಿರ್ವಾಣಂ ಅನ್ನುವ ಅಭಿಧಾನ, ಅಭಿಧಾನ ಅಂದ್ರೆ ಇಟ್ ಇಸ್ ಫ್ರಮ್ ಎ ನಿರುಕ್ತದಿಂದ ಬರುವಂತಹದ್ದು. ಆ ಅಭಿಧಾನ ಇರುವುದರ ಮೂಲಕವಾಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ತಾತ್ಪರ್ಯದಲ್ಲಿ ಆ ಶಾಂತಿ ಭಗವನ್ನಿಷ್ಠ ಸಮೋಮನ್ನಿಷ್ಠತಾ ಇತಿ ಭಾಗವತೆ ಅಂತೇಳಿ, ಶಾಂತಿ ಅನ್ನೋ ಶಬ್ದಕ್ಕೆ ಭಗವನ್ನಿಷ್ಠ, ಶಾಂತಿ ಅಂದ್ರೆ ಮೋಕ್ಷ ಅಂತ ಒಂದರ್ಥ. ಇನ್ನೊಂದು ಶಬ್ದ ಅರ್ಥ ಏನು? ಶಾಂತಿ ಅಂದ್ರೆ ಭಗವನ್ನಿಷ್ಠ, ಮೋಕ್ಷ ಸಿಗುವುದಿಲ್ಲ, ಭಗವಂತನಲ್ಲಿ ಸ್ಥಿರವಾದ ಬುದ್ಧಿಯೂ ಸಿಗುವುದಿಲ್ಲ ಅನ್ನುವ ಅರ್ಥವನ್ನು ಕೂಡ ತಾತ್ಪರ್ಯದಲ್ಲಿ ತಗೊಂಡು, ತಾತ್ಪರ್ಯ ಏನು ಈ ಗೀತಾ ತಾತ್ಪರ್ಯ, ಗೀತಾ ಒಂದು ಹೃದಯ ಏನು, ವಾಟ್ ಈಸ್ ದ ಪರ್ಪಸ್ ಅಂತ ಹೇಳಿದರೆ, ಇಲ್ಲಿ ಅಯುಕ್ತನಾದವನಿಗೆ ಶಾಂತಿ ಅಂದ್ರೆ ಫೈನಲಿ ಭಗವಂತನ ಮೇಲೆ ಮನಸ್ಸನ್ನು ನಿಲ್ಲಿಸುವುದು, ಅದು ಬಹಳ ಸಮೋ ಮನ್ನಿಷ್ಠತಾ ಇತಿ ಭಾಗವತೆ. ಶಾಂತಿ ಅನ್ನೋ ಶಬ್ದಕ್ಕೆ ನನ್ನ ಮೇಲೆ ನಿಷ್ಠ ಅಂದ್ರೆ ಸ್ಥಿರವಾದ ಬುದ್ಧಿಯನ್ನು ಇಡುವುದು ಅಂತ ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೇಳಿದ್ದಾನೆ. ಆ ಕಾರಣದಿಂದ ಶಾಂತಿ ಶಬ್ದಕ್ಕೆ ಮೋಕ್ಷ ಅಂತ ಒಂದು ಅರ್ಥ, ಶಾಂತಿ ಶಬ್ದಕ್ಕೆ ಭಗವಂತನಲ್ಲಿ ಸ್ಥಿರವಾದ ಬುದ್ಧಿಯನ್ನು ನಿಲ್ಲಿಸುವುದು ಅಂತ ಇನ್ನೊಂದು ಅರ್ಥ. ಎರಡು ಅರ್ಥಗಳು ಕೂಡ ವೆರಿ ಕ್ಲೋಸ್ ಮೀನಿಂಗ್ಸ್. ನಿಜವಾಗಿ ಯಾರು ಭಗವಂತನಲ್ಲಿ ಸ್ಥಿರವಾಗಿ ಮನಸ್ಸು ನಿಲ್ಲಿಸಿದರೆ ಅವರಿಗೆ ಮೋಕ್ಷ ಸಿಗತ್ತೆ. ಸೊ ಮೋಕ್ಷ ಸಿಕ್ಕಿದವನು ಭಗವಂತನಲ್ಲಿ ಸ್ಥಿರವಾಗಿ ಮನಸ್ಸನ್ನು ನಿಲ್ಲಿಸಿರ್ತಾನೆ. ಸೊ ಈ ಕಾರಣದಿಂದ ಅವು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ, ನಾವು ಗೊಂದಲಕ್ಕೆ ಒಳಗಾಗಬೇಕಾಗಿಲ್ಲ. ಅದು ಸ್ಲೈಟ್ ವೇರಿಯೇಷನ್ ಆಫ್ ದ ಮೀನಿಂಗ್ ಅಟ್ ಡಿಫ್ರೆಂಟ್ ಸ್ಟೇಜಸ್ ಅಷ್ಟೇ ಹೊರತು ಎರಡೂ ಕೂಡ ಕೈಂಡ್ ಆಫ್ ಎ ಸಿನಿಮಸ್ ಅಂತ ನಾವು ತಗೋಬಹುದು. ಸೊ ಈ ವಿಧವಾಗಿ ಶಾಂತಿ ಅನ್ನೋ ಶಬ್ದಕ್ಕೆ ಭಗವನಿಷ್ಠ ಅಂತ ಹೇಳಿ ತಾತ್ಪರ್ಯದಲ್ಲಿ ಅರ್ಥ ಮಾಡಿದ್ದಾರೆ. ಅದಾದ ಮೇಲೆ 67ನೇ ಶ್ಲೋಕ, 67th ವರ್ಷ, ಅದನ್ನು ಏನು ಹೇಳ್ತಾ ಇದ್ದಾರೆ ನೋಡೋಣ. ಇದು ಅದೇ ನಾಸ್ತಿ ಬುದ್ಧಿರಯುಕ್ತಸ್ಯ ಅನ್ನುವ ಕಂಟಿನ್ಯೂಯೇಷನ್ ಆಫ್ ಥಾಟ್, ಇದನ್ನೇ ಹೇಳ್ತಾ ಇದ್ದಾರೆ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನ್ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾ ವಿಮಾಂಭಸಿ ಅಂತೇಳಿ ಇಲ್ಲಿ ಒಂದು ಸುಂದರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನ್ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವ ನಾವಂ ಇವ ಅಂಭಸಿ. ಅಂಭಸಿ ಅಂದ್ರೆ ನೀರು, ನೀರಿನಲ್ಲಿ ನಾವ ಅಂದ್ರೆ ಏನು ದೋಣಿ ಅಂತೀವಲ್ಲ, ದೋಣಿ ದ ಫ್ಲೋಟಿಂಗ್ ಡಿವೈಸ್. ನಾವು ನೀರನ್ನು ಸಮುದ್ರ ದಾಟಬೇಕು, ನದಿ ದಾಟಬೇಕು ಅಂತ ಹೇಳಿದ್ರೆ ನಾವದ ಮೂಲಕವಾಗಿ ದಾಟ್ತೀವಿ. ಆ ನಾವದ ಮೂಲಕವಾಗಿ ದಾಟ್ತಾ ಇದ್ರೆ, ನೀರನ್ನು ದಾಟ್ತಾ ಇದ್ರೆ ದೊಡ್ಡ ಗಾಳಿ ಬಂದ್ರೆ ಆ ಗಾಳಿ ಏನು ಮಾಡುತ್ತೆ, ಆ ದೋಣಿಯನ್ನು ಸೆಳೆದು ಹೋಗುತ್ತೆ. ಇಟ್ ಜಸ್ಟ್ ಮೇಕ್ಸ್ ಇಟ್ ಡಿಸ್ಟರ್ಬ್ಡ್, ಇಟ್ ಮೇ ಡ್ರೌನ್ ಇಟ್, ಇಟ್ ಮೇ ಮೇಕ್ ಇಟ್ ಪರ್ಟರ್ಬ್ಡ್, ಅದನ್ನು ಬಹಳ ಅಲ್ಲಾಡಿಸಿಬಿಡುತ್ತೆ. ಆ ಕಾರಣದಿಂದ ಈ ಹೇಗೆ ದೋಣಿಯನ್ನು ವಾಯು ಗಾಳಿ ಚೆನ್ನಾಗಿ ಬೀಸುವ ಗಾಳಿ ಆ ನೀರಿನಲ್ಲಿ ಸಮುದ್ರದಲ್ಲಿ ಅಲ್ಲಾಡಿಸಿ ಬಿಡುತ್ತೋ, ಅದೇ ವಿಧವಾಗಿ ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನ್ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾ. ಈ ಪ್ರಜ್ಞೆಯನ್ನು, ಈ ನಾವ ಅನ್ನುವುದು ಪ್ರಜ್ಞೆ ಜೊತೆಯಲ್ಲಿ ಕಂಪೇರ್ ಮಾಡಿದ್ದಾರೆ. ಪ್ರಜ್ಞೆ ಅಂದ್ರೆ ಏನು, ಪ್ರಜ್ಞಾ ಅಂತ ಹೇಳಿದೆ ಶಾಸ್ತ್ರಜ್ಞಾನ, ಶಾಸ್ತ್ರಜ್ಞಾನ, ಶಾಸ್ತ್ರಜ್ಞಾನ ಪ್ರಜ್ಞೆ ಇದ್ದಂತೆ. ಶಾಸ್ತ್ರಜ್ಞಾನ ನಮ್ಗೆ ಏನು ಮಾಡುತ್ತೆ, ನಾವ ಹೇಗಾದ್ರೆ ದೋಣಿ ಹೇಗಾದ್ರೆ ನಾವು ಸಮುದ್ರವನ್ನು ದಾಟಲಿಕ್ಕೆ ನಮಗೆ ಸಹಕಾರಿ ಆಗುತ್ತೋ, ಅದೇ ವಿಧವಾಗಿ ಈ ಭಗವಂತನ ಬಗ್ಗೆ ಇರುವಂತಹ ಈ ಶಾಸ್ತ್ರಜ್ಞಾನ ಅನ್ನೋದು ನಮಗೆ ಈ ಭವಸಾಗರವನ್ನು ದಾಟಲಿಕ್ಕೆ ದೋಣಿಯಂತೆ ಉಪಯೋಗಕರವಾಗುತ್ತೆ. ಸೊ ದೋಣಿಯನ್ನು ಉಪಯೋಗಿಸಿ ಭವಸಾಗರವನ್ನು ದಾಟಬೇಕು. ಭವಸಾಗರವನ್ನು ಈ ಪ್ರಜ್ಞೆ ಅಂದ್ರೆ ಭಗವಂತನ ಶಾಸ್ತ್ರಜ್ಞಾನ ಅನ್ನುವ ನಾವೆಯನ್ನು ಉಪಯೋಗಿಸಿ ನಾವು ದಾಟ್ತಾ ಇರ್ತೀವಿ. ದಾಟ್ತಾ ಇರುವಾಗ ಈ ನಾವೆಯನ್ನು, ಈ ದೋಣಿಯನ್ನು ಅಲ್ಲಾಡಿಸಿ ಬಿಡುವಂತಹ ಗಾಳಿ, ಏನು ಅಲ್ಲಾಡಿಸಿ ಬಿಡುವ ಗಾಳಿ ಯಾವುದು ಅಂತ ಹೇಳಿದ್ರೆ ಈ ಚಂಚಲ ಮನಸ್ಸು ಅನ್ನುವುದೇ ಗಾಳಿ ಇದ್ದಂತೆ. ಮನಸ್ಸಿನ ಚಾಂಚಲ್ಯ ಯಾವುದಿದೋ, ಡಿಸ್ಟರ್ಬ್ಡ್ ಮೈಂಡ್, ಪರ್ಟರ್ಬ್ಡ್ ಮೈಂಡ್ ಯಾವುದಿದೋ ಅದೇ ನಮಗೆ ವಾಯು ಗಾಳಿ ಅಂದ್ರೆ ಅಲ್ಲಾಡಿಸುವ ಗಾಳಿ ಇದ್ದಂತೆ. ಸೊ ಅಂತಹ ಗಾಳಿ ಅಲ್ಲಾಡಿಸುವಾಗ ನಮಗೆ ವಾಯುದೇವರು ಅವರೇ ಬಂದು ನಮಗೆ ಸಹಕಾರ ಮಾಡಬೇಕು. ಸೊ ಮುಖ್ಯ ಪ್ರಾಣ ಮುಖ್ಯವಾಯುದೇವರು ಬಂದು ಈ ಅಲ್ಲಾಡಿಸುವ ವಾಯುವಿನಿಂದ ನಮಗೆ ಆ ಅಲ್ಲಾಡದೇ ಇರುವಂತೆ ಸಹಕಾರ ಮಾಡ್ತಾರೆ. ಈ ಗೀತಾ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ ಅದೇ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಯತ್ ಮನಃ ಅನುವಿಧೀಯತೆ, ಈ ಮನಸ್ಸು ನಮಗೆ ಏನು ಮಾಡುತ್ತೆ ಅಂತ ಹೇಳಿದರೆ, ಯಾವಾಗಲೂ ಚಾಂಚಲ್ಯ, ಮನಸ್ಸಿನ ಬುದ್ಧಿ ಚಾಂಚಲ್ಯ ಎಂತಾದ್ದಂತ ಹೇಳಿದರೆ ಅದಕ್ಕೆ ವಿಷಯ ಸುಖಗಳ ಕಡೆ ಓಡಬೇಕು ಅಂತ ಇಚ್ಛೆ. ಅದೇನು ಮಾಡುತ್ತೆ, ಮೊದಲು ಇಂದ್ರಿಯಗಳನ್ನು ಓಡಿಸುತ್ತೆ. ಸೊ ಇಟ್ ಮೇಕ್ಸ್ ದಿ ಸೆನ್ಸ್ ಆರ್ಗನ್ಸ್ ರನ್ ಆಫ್ಟರ್ ದ ಆಬ್ಜೆಕ್ಟ್ಸ್. ಅಂದ್ರೆ ನಮ್ಮ ಕಣ್ಣೇ ಓಡೋದಿಲ್ಲ, ಮೂಗು ಹೋಗೋದಿಲ್ಲ, ಆದರೆ ಅದರ ಅಟ್ಯಾಚ್ಮೆಂಟ್ಸ್, ಅದರ ಶಕ್ತಿ, ಅದರ ಇಟ್ ಗೆಟ್ಸ್ ಕನ್ಫೈನ್ಡ್, ಇಟ್ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿ ಆಬ್ಜೆಕ್ಟ್ಸ್. ಸೊ ಮನಸ್ಸು ಏನು ಮಾಡುತ್ತೆ, ಇಂದ್ರಿಯಗಳನ್ನು ವಿಷಯಗಳ ಕಡೆ ಎಳೆದು ಹೋಗುವಂತೆ ಮಾಡುತ್ತೆ. ಸೊ ಇಟ್ ಗೆಟ್ಸ್ ಡ್ರ್ಯಾಗ್ಡ್ ಅವೇ, ದೆನ್ ಮೈಂಡ್ ಆಲ್ಸೋ ರನ್ಸ್ ಆಫ್ಟರ್ ದೆಮ್. ಸೊ ಮನಸ್ಸು ಆ ಓಡುತ್ತೆ, ಮೊದಲು ಇಂದ್ರಿಯಗಳು ಓಡುತ್ತೆ ವಿಷಯ ಸುಖಗಳ ಕಡೆ, ಆಮೇಲೆ ಮನಸ್ಸು ಓಡುತ್ತೆ. ಆ ಎರಡು ಓಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮನಸ್ಸಿನ ಚಾಂಚಲ್ಯ, ಸೊ ಇಟ್ ರನ್ಸ್ ಆಫ್ಟರ್ ದಿ ಮೆಟೀರಿಯಲ್ಸ್ ಆಬ್ಜೆಕ್ಟ್ಸ್. ತದ್ ಅಸ್ಯ ಹರತಿ ಪ್ರಜ್ಞಾ, ಆ ಪ್ರಜ್ಞೆಯ ಮನಸ್ಸು ಓಡಿದಿ ಏನು ಮಾಡಿದೆ, ನಮಗೆ ಇರುವ ಆ ಬುದ್ಧಿಯ ಒಂದು ವಿಕಾಸತ್ವ, ಆ ಬುದ್ಧಿಯ ಸ್ಥಿರವಾದ ಒಂದು ಲಕ್ಷಣವನ್ನು ದೂರ ಮಾಡಿಸಿಬಿಟ್ಟು ಶಾಸ್ತ್ರಜ್ಞಾನ ನಮಗೆ ಬರದೇ ಇರುವಂತೆ ಮಾಡಿ ಮನಸ್ಸಿನ ಚಾಂಚಲ್ಯದ ಮೂಲಕವಾಗಿ ಏನಾಗುತ್ತೆ, ಶಾಸ್ತ್ರಜ್ಞಾನ ಧ್ಯಾನಕ್ಕೆ ನಿರುಪಯೋಗಿ ಆಗುವಂತೆ ಮಾಡುತ್ತೆ. ಸೊ ಇಟ್ ಮೇಕ್ಸ್ ಅಸ್ ನಾಟ್ ಏಬಲ್ ಟು ಕಾನ್ಸಂಟ್ರೇಟ್ ಮೆಡಿಟೇಟ್ ಅಪಾನ್ ದ ಲಾರ್ಡ್. ಪರಮಾತ್ಮ ಶಾಸ್ತ್ರಜ್ಞಾನವನ್ನು ಉಪಯೋಗಿಸಿ ನಾವೇನು ಮಾಡಬೇಕು, ಪರಮಾತ್ಮನ ಮೇಲೆ ಸ್ಥಿರವಾದ ಧ್ಯಾನ ಮಾಡಬೇಕು. ಈ ಶಾಸ್ತ್ರಜ್ಞಾನದ ಮೂಲಕವಾಗಿ ಪರಮಾತ್ಮನ ಮೇಲೆ ಸ್ಥಿರವಾದ ಧ್ಯಾನ ಮಾಡದೆ ಅದನ್ನು ನಿರೋಧ ಮಾಡುವಂತೆ ಮನಸ್ಸು ಮಾಡುತ್ತೆ. ಅದಕ್ಕೆ ಈ ಮನಸ್ಸು ಈ ಗಾಳಿಯಂತೆ ನಮಗೆ ಬಹಳ ತೊಂದರೆ ಕೊಡುತ್ತೆ. ಅದಕ್ಕೆ ನಾವು ಈ ಬಹಳ ಕೇರ್ಫುಲ್ ಆಗಿ ಏನು ಈ ಗಾಳಿಯಂತೆ ತೊಂದರೆ ಬರಕೂಡದು ಅಂತ ಹೇಳಿದ್ರೆ ಮನಸ್ಸನ್ನು ಸ್ಥಿರ ಮಾಡಿಸಬೇಕು. ಸ್ಥಿರ ಮಾಡಿಸಬೇಕಂದ್ರೆ ಇಂದ್ರಿಯಗಳನ್ನು ವಿಷಯ ಸುಖಗಳ ಕಡೆ ಸುಮ್ಮನೆ ಓಡ್ತಾ ಇದ್ರೆ ಅದನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿ, ಹತೋಟಿಲಿ, ವಿ ಹ್ಯಾವ್ ಟು ಕಂಟ್ರೋಲ್ ಇಟ್. ಅಷ್ಟೇ, ಪೂರ್ತಿ ಬಿಟ್ಟು ಬಿಡಬೇಕಂತ ಹೇಳ್ತಾ ಇಲ್ಲ, ಅದನ್ನು ನಾವು ಕಂಟ್ರೋಲ್ ನಿಯಮನ ಮಾಡಬೇಕು. ಇದು ಬಹಳ ಮುಖ್ಯವಾದ ವಿಷಯ. ಸೊ ಇದನ್ನು ಇಟ್ಸ್ ಲೈಕ್ ವಾಕಿಂಗ್ ಆನ್ ದ ಎಡ್ಜ್ ಆಫ್ ದ ಸ್ವೋರ್ಡ್ ಅಂತೀವಲ್ಲ, ಆ ತರಹ. ಸೊ ಬಹಳ ಬ್ಯಾಲೆನ್ಸ್ಡ್ ಆಗಿ ಹೋಗಬೇಕು. ಸೊ ಬ್ಯಾಲೆನ್ಸ್ ಆಫ್ ಮೈಂಡ್ ಇಸ್ ವೆರಿ ಮಚ್ ನೀಡೆಡ್ ಅನ್ನೋದು ಇಲ್ಲಿ ನಮಗೆ ಆ ಭಾವನೆಯನ್ನು ಕೊಡ್ತಾರೆ. ಅದಕ್ಕೆ ಇಂದ್ರಿಯಾಣಾಂ ಹಿ ಚರತಾಂ ಯದ್ ಮನೋ ಅನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾಮಾಂಭಸಿ ಅಂಥೇಳಿ ಅದಕ್ಕೆ ಭಾಷ್ಯದ ಮೂಲಕವಾಗಿ ವಿಸ್ತಾರವಾದ ಅರ್ಥವನ್ನು ಹೇಳಿದ್ದಾರೆ. ಅದು ಸ್ವಲ್ಪ ನೋಡೋಣ, ಕಂಟಿನ್ಯೂ ಮೋರ್ ಡೀಟೇಲ್ಸ್ ನೆಕ್ಸ್ಟ್ ಲೈನ್ ಬಟ್ ಸ್ವಲ್ಪ ಇವತ್ತು ನೋಡೋಣ. ಕಥಂ ಅಯುಕ್ತಸ್ಯ ಭಾವನಾ ನ ಭವತಿ ಆಹ ಇಂದ್ರಿಯಾಣಾಂ ಇತಿ ಅನುವಿಧೀಯತೆ ಕ್ರಿಯತೆ ನನು ಈಶ್ವರೇಣ ಇಂದ್ರಿಯಾಣಾಂ ಅನು ಬುದ್ಧಿ ಜ್ಞಾನಂ ಇತಿ ವಕ್ಷ್ಯಮಾನತ್ವಾತ್ ಪ್ರಜ್ಞಾನಂ ಜ್ಞಾನಂ ಉತ್ಪತ್ಸ್ಯದಪಿ ನಿವಾರೇತಿ ಇತ್ಯತಃ ಉತ್ಪನ್ನಸ್ಯಾಪಿ ಅಭಿಭವೋ ಭವತಿ ಅಂತ ಹೇಳಿ. ಇದು ಈ ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಜ್ಞಾನವನ್ನು ಹೇಗೆ ಮಾಡುತ್ತೆ ಅಂತ ಹೇಳಿದರೆ, ಈ ಇಂದ್ರಿಯಾನಾಮನು ಅಂದರೆ ಇಂದ್ರಿಯಗಳನ್ನು ಅನುಸರಿಸಿ ವಿಧೀಯತೆ ಕ್ರಿಯತೆ, ಅನು ಅಂದರೆ ಅನುಸೃತ್ಯ, ಇಂದ್ರಿಯಾನಾಂ ಅನು ಅಂದರೆ ಈಶ್ವರೇಣ ಇಂದ್ರಿಯಾನಾಂ ಅನು ಅಂದರೆ ನಾವೇನು ಮಾಡಬೇಕು, ಪರಮಾತ್ಮನ ಹಿಂದೆ ಓದಬೇಕು. ಆ ಪರಮಾತ್ಮನ ಹಿಂದೆ ಓಡಬೇಕಾಗಿದ್ದು ಅದನ್ನು ಬಿಟ್ಟು ಇಂದ್ರಿಯಗಳ ಹಿಂದೆ ಓಡುತ್ತೆ ಮನಸ್ಸು. ಹಾಗೆ ಓಡಿದಾಗ ಏನಾಗುತ್ತೆ, ಬುದ್ಧಿ ಜ್ಞಾನಂ ಇತಿ ವಕ್ಷಮಾಣತ್ವ ಪ್ರಜ್ಞಾನಂ ಜ್ಞಾನಂ ಉತ್ಪತ್ತಿಸಿದ್ರೆ ನಿವಾರಯತೆ ಅಂದರೆ ಏನು ಮಾಡುತ್ತೆ, ಇಂತಹ ಮನಸ್ಸು ಏನು ಮಾಡುತ್ತೆ ಅಂದರೆ ನಮಗೆ ಜ್ಞಾನ ಹುಟ್ಟಬೇಕಾಗಿದ್ದರೆ ಕೂಡ ಅಪರೋಕ್ಷ ಜ್ಞಾನ ಬರಲಕ್ಕೆ ಮುಂಚೆ ಪರೋಕ್ಷ ಜ್ಞಾನ ಬರಬೇಕು. ಈ ಪರೋಕ್ಷ ಜ್ಞಾನ ಶಾಸ್ತ್ರಜ್ಞಾನ ಬರಬೇಕು. ಈ ಶಾಸ್ತ್ರಜ್ಞಾನ ಬರಲಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ, ಇಟ್ ಸ್ಟಾಪ್ಸ್ ಇಟ್. ಒಂದು ವೇಳೆ ಅಪರೋಕ್ಷ ಹಾಗೆ ಬಂದರೂ ಕೂಡ, ಶಾಸ್ತ್ರಜ್ಞಾನ ಸ್ವಲ್ಪ ಅಪ್ಪಿತಪ್ಪಿ ಬಂದರೂ ಕೂಡ ಈ ಮನಸ್ಸು ಏನು ಮಾಡುತ್ತೆ, ಅಭಿಭವೋ ಭವತಿ, ಆ ಬಂದ ಪರೋಕ್ಷ ಜ್ಞಾನ, ಆ ಬಂದ ಶಾಸ್ತ್ರಜ್ಞಾನವನ್ನು ಕೂಡ ದೂರ ದೂರ ಏಳು ಸೆಳೆದು ಬಿಡುವ ಹಾಗೆ ಮಾಡುತ್ತೆ. ಸೊ ಇಂತಹ ಒಂದು ಚಾಂಚಲ್ಯದ ಮೂಲಕವಾಗಿ ಮನಸ್ಸಿಗೆ ಇಂತಹ ಒಂದು ಶಕ್ತಿ ಬರುತ್ತೆ. ಸೊ ಅದನ್ನು ನಾವು ಬಹಳ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಮಗೆ ಬಹಳ ಮುಖ್ಯವಾದದ್ದು. ಇದನ್ನೇ ನಮಗೆ ಬೇರೆ ಕಡೆ ಕೂಡ ಅನೇಕ ಪ್ರಮಾಣಗಳಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನಾವು ಈ ಭಾಷೆಯಲ್ಲಿರುವ ಅರ್ಥಗಳನ್ನು ಮಿಕ್ಕ ಪ್ರಮಾಣಗಳನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಡೀಟೇಲ್ಡ್ ಆಗಿ ನೋಡೋಣ. ಅಲ್ಲಿವರೆಗೆ ಎಲ್ಲರೂ ನಮಸ್ಕಾರ. ಕೃಷ್ಣಾಷ್ಟಮಸ್ತು. ಕಾಯನ ವಾಚ ಮನಸ್ಸಿಂದಿರುವ ಬುದ್ಧ್ಯಾತ್ಮನಾವ ಅನುಸು ಸ್ವಭಾವ ಕರೋಮಿ ಇತಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಮರ್ಪಣೆ.